ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಸಮುವೇಲ, ಸೌಲ ಮತ್ತು ದಾವಿದ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಇಸ್ರಾಯೇಲ್ ದೇಶದ ಇತಿಹಾಸದಲ್ಲಿ ಪ್ರವಾದಿಯಾದ ಯಹೋಶುವನ ಕಾಲವನ್ನು ಅನುಸರಿಸಿದ ಸಮಯವು ಒಂದು ಕಪ್ಪು ಮತ್ತು ಭ್ರಷ್ಟಾಚಾರದ ಅವಧಿಯಾಗಿತ್ತು ಎಂಬುದನ್ನು ನಾವು ನೋಡಿಕೊಂಡೆವು. ಆದರೆ ಆ ಕಪ್ಪು ಯುಗದಲ್ಲಿಯೂ ಸಹ ದೇವರ ನಂಬಿಗಸ್ತಿಕೆಯ ಬೆಳಕನ್ನು ನಾವು ಗಮನಿಸಿದ್ದೇವೆ. ಇಸ್ರಾಯೇಲ್ ಜನಾಂಗದ ಮೂಲಕವಾಗಿ ಒಬ್ಬ ವಿಮೋಚಕನು ಬರುತ್ತಾನೆಂಬುದಾಗಿ ಅಬ್ರಹಾಮನಿಗೂ ಮತ್ತು ಅವನ ಸಂತತಿಯವರಿಗೂ ತಾನು ಮಾಡಿದ ವಾಗ್ದಾನವನ್ನು ಕರ್ತನು ಮರೆತಿರಲಿಲ್ಲ. ಹಾಗಾಗಿ ರೂತಳೆಂಬ ಒಬ್ಬ ಸ್ತ್ರೀಯ ಜೀವಿತದಲ್ಲಿ ದೇವರು ಹೇಗೆ ತನ್ನ ಕಾರ್ಯವನ್ನು ಮಾಡಿದನೆಂಬುದನ್ನು ನಾವು ನೋಡಿದ್ದೇವೆ. ರೂತಳು ಇಸ್ರಾಯೇಲ್ಯಳಲ್ಲ, ಆದರೆ ಅವಳು ತನ್ನ ಹೃದಯದಿಂದ ಇಸ್ರಾಯೇಲ್ ದೇವರನ್ನು ನಂಬಿದ್ದಳು. ಇಸ್ರಾಯೇಲರಲ್ಲಿ ಅನೇಕರು ತಮ್ಮ ಸುತ್ತಲಿರುವ ಜನಾಂಗಗಳ ದೇವರನ್ನು ಅನುಸರಿಸುವುದಕ್ಕೆ ನಮ್ಮ ದೇವರಾದ ಕರ್ತನನ್ನು ತಿರಸ್ಕರಿಸಿದ ವೇಳೆಯಲ್ಲಿ ರೂತಳು ಇಸ್ರಾಯೇಲ್ ದೇವರನ್ನು ಹಿಂಬಾಲಿಸುವುದಕ್ಕಾಗಿ ತನ್ನ ತಂದೆಯ ಜನಾಂಗವನ್ನು ತಿರಸ್ಕರಿಸಿದಳು. ರೂತಳು ಇಸ್ರಾಯೇಲ್ ದೇಶಕ್ಕೆ ಬಂದು ಬೆತ್ಲೆಹೇಮ್ ಎಂಬ ಪಟ್ಟಣದಲ್ಲಿ ನೆಲೆಗೊಂಡಳು ಮತ್ತು ಅಲ್ಲಿ ಅವಳು ಬೋವಜ್ ಎಂಬ ಹೆಸರುಳ್ಳ ಒಬ್ಬ ಇಸ್ರಾಯೇಲನನ್ನು ಮದುವೆ ಮಾಡಿಕೊಂಡಳು. ಬೋವಜ್ ಮತ್ತು ರೂತಳು ಒಬೇದ್ ಎಂಬ ಮಗನನ್ನು ಪಡೆದರು. ಒಬೇದನು ಪ್ರವಾದಿಯಾದ ದಾವಿದನ ತಂದೆಯಾದ ಇಷಯನನ್ನು ಪಡೆದನು. ಈ ಪ್ರಕಾರ ಆದಾಮನ ಮಕ್ಕಳಲ್ಲಿ ಅವರ ಪಾಪಗಳಿಂದ ವಿಮೋಚಿಸುವ ದೇವರ ಯೋಜನೆಯು ಮುಂದುವರೆದಿತ್ತು. ಯಾಕೆಂದರೆ ದಾವಿದನ ಸಂತತಿಯ ಮುಖಾಂತರವೇ ವಿಮೋಚಕನು ಲೋಕಕ್ಕೆ ಬರಬೇಕಾಗಿತ್ತು. ದಾವಿದನ ಸ್ವಂತ ಪಟ್ಟಣವಾದ ಬೆತ್ಲೆಹೇಮಿನಲ್ಲಿ ರಕ್ಷಕನು ಹುಟ್ಟಬೇಕಾಗಿತ್ತು. ಮುಂಬರುವ ಪಾಠಗಳಲ್ಲಿ ಈ ಎಲ್ಲಾ ಸಂಗತಿಗಳನ್ನು ದೇವರ ಪ್ರವಾದಿಗಳು ಹೇಗೆ ಪ್ರವಾದಿಸಿದರು ಮತ್ತು 100 ವರ್ಷಗಳ ನಂತರ ವಿಮೋಚಕನು ಹೇಗೆ ಇವುಗಳನ್ನು ನೆರವೇರಿಸಿದನೆಂಬುದನ್ನು ನಾವು ಕೇಳಿಸಿಕೊಳ್ಳಲಿದ್ದೇವೆ. ಇಂತಹ ಸಂಗತಿಗಳನ್ನು ದೇವರು ಮಾತ್ರವೇ ಮಾಡುವುದಕ್ಕೆ ಸಾಧ್ಯ. ಪ್ರವಾದಿಯಾದ ದಾವಿದನು ಅರೇಬಿಕ್ನಲ್ಲಿ ದಾವೂದ್, ಪರಿಶುದ್ಧ ವಾಕ್ಯಗಳಲ್ಲಿ ತುಂಬಾ ಪ್ರಾಮುಖ್ಯನಾದವನು. ಅವನ ಹೆಸರು ಸುಮಾರು 1000ಕ್ಕಿಂತಲೂ ಹೆಚ್ಚು ಸಲ ಕಾಣಿಸಿಕೊಂಡಿದೆ. ಪ್ರವಾದಿಯಾದ ದಾವಿದನ ಕುರಿತು ನಿಮಗೆ ಏನು ಗೊತ್ತು? ಬಹುಶಃ ಕೇವಲ ಒಂದು ಕವಣೆ ಮತ್ತು ಕಲ್ಲಿನಿಂದ ದೈತ್ಯನಾದ ಗೊಲಿಯಾತನನ್ನು ಕೊಂದಂತಹ ಒಬ್ಬ ಯವನಸ್ಥನ ವಿಷಯ ಮಾತ್ರ ನಿಮಗೆ ಗೊತ್ತಿರಬಹುದು. ದಾವಿದನು ಇಸ್ರಾಯೇಲರ ಒಬ್ಬ ದೊಡ್ಡ ಅರಸ ಮತ್ತು ಅವನು ಒಬ್ಬ ಪ್ರವಾದಿಯೂ ಆಗಿದ್ದು ಕೀರ್ತನೆಗಳ ಪುಸ್ತಕಗಳಲ್ಲಿ ಹೆಚ್ಚಿನವುಗಳನ್ನು ಬರೆದವನು ಈತನೇ ಎಂಬುದನ್ನು ಸಹ ನೀವು ಬಹುಮಟ್ಟಿಗೆ ತಿಳಿದಿರಬಹುದು. ಒಂದು ವೇಳೆ ನೀವು ಇವುಗಳನ್ನು ತಿಳಿದಿದ್ದರೆ ಅದು ದೊಡ್ಡದೇ, ಆದರೆ ದಾವಿದನ ಕುರಿತಾದ ನಿಮ್ಮ ತಿಳುವಳಿಕೆಯು ಇಲ್ಲಿಗೆ ಮುಗಿಯಬಾರದು. ದಾವಿದನು ಒಬ್ಬ ದೊಡ್ಡ ಅರಸನೆಂದು ನಾವು ತಿಳಿದುಕೊಂಡು ಯಾವುದು ಅವನನ್ನು ದೊಡ್ಡವನನ್ನಾಗಿ ಮಾಡಿತು ಎಂಬುದನ್ನು ನಾವು ತಿಳಿಯದಿದ್ದರೆ ಅಂತಹ ತಿಳುವಳಿಕೆಯಿಂದ ನಮಗೇನು ಪ್ರಯೋಜನ? ಅಥವಾ ಕೀರ್ತನೆಗಳಲ್ಲಿರುವ ದೇವರ ವಾಕ್ಯವನ್ನು ದಾವಿದನು ಬರೆದಿದ್ದಾನೆಂದು ತಿಳಿದುಕೊಂಡು ಅವನು ಏನು ಬರೆದಿದ್ದಾನೆಂಬುದನ್ನು ತಿಳಿದುಕೊಳ್ಳದಿದ್ದರೆ ಅಂತಹ ತಿಳುವಳಿಕೆಯಿಂದ ನಮಗೇನು ಪ್ರಯೋಜನ? ಸ್ನೇಹಿತರೆ, ಪ್ರವಾದಿಯಾದ ದಾವಿದನ ಕುರಿತಾಗಿ ನಿಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಮತ್ತು ಕೀರ್ತನೆಗಳಲ್ಲಿ ಅವನು ಬರೆದಿರುವ ಕೆಲವು ಅದ್ಭುತವಾದ ಮತ್ತು ಶಕ್ತಿಯುತವಾದ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ನೀವು ಬಯಸುವುದಾದರೆ ಈ ದಿವಸದ ಮತ್ತು ಮುಂದಿನ 5 ಪಾಠಗಳ ಅಧ್ಯಯನಕ್ಕಾಗಿ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ಪ್ರವಾದಿಯಾದ ದಾವಿದನಿಗಿಂತ ಮೊದಲು ಬಂದಂತಹ ದೇವರ ಪ್ರವಾದಿಯ ಹೆಸರು ನಿಮಗೆ ಗೊತ್ತಾ? ಅವನು ಪ್ರವಾದಿಯಾದ ಸಮುವೇಲನು. ಇಸ್ರಾಯೇಲ್ ಜನರ ಹೃದಯವು ದೇವರಿಂದ ಬಹಳ ದೂರವಾಗಿದ್ದರಿಂದ ದೇವರಾದ ಕರ್ತನ ಕಡೆಗೆ ಅವರನ್ನು ಹಿಂದಿರುಗಿಸುವುದಕ್ಕೆ ದೇವರು ಸಮುವೇಲನನ್ನು ಆರಿಸಿಕೊಂಡನು. ಈ ದಿನ ನಾವು ಸಮುವೇಲನ ಪುಸ್ತಕದಿಂದ ಓದಿಕೊಳ್ಳೋಣ. ಪ್ರವಾದಿಗಳ ಬರವಣಿಗೆಗಳಲ್ಲಿ ಈ ಪರಿಶುದ್ಧ ಪುಸ್ತಕವು ಪ್ರಾಮುಖ್ಯವಾದದ್ದಾಗಿದೆ, ಯಾಕೆಂದರೆ ಇದು ಸಮುವೇಲನ ಮತ್ತು ಇಸ್ರಾಯೇಲರ ಮೊದಲ 3 ಜನ ಅರಸುಗಳಾದ ಸೌಲ, ದಾವಿದ ಮತ್ತು ಸೊಲೊಮೋನನ ಜೀವಿತದಿಂದ ಅಮೂಲ್ಯವಾದ ಕಥೆಗಳನ್ನು ಒಳಗೊಂಡಿದೆ. ನಾವು ನೋಡಿಕೊಂಡ ಹಾಗೆ ದೇವರು ಇಸ್ರಾಯೇಲರಿಗೆ ಮಾರ್ಗದರ್ಶನ ಮಾಡುವುದಕ್ಕೆ ಮತ್ತು ಅವರಿಗೆ ನ್ಯಾಯ ತೀರಿಸುವುದಕ್ಕೆ ಮೋಶೆ, ಯೆಹೋಶುವ ಮತ್ತು ಸಮುವೇಲನೆಂಬ ನಾಯಕರುಗಳನ್ನು ಕೊಟ್ಟಿದ್ದನು. ಹೇಗೂ ಐಗುಪ್ತದಲ್ಲಿನ ಅವರ ದಾಸತ್ವದ ಬಂಧನಗಳಿಂದ ಅವರನ್ನು ಬಿಡುಗಡೆ ಮಾಡಿದ ದೇವರಾದ ಕರ್ತನು ಅವರ ನ್ಯಾಯವಾದ ಅರಸನಾಗಿದ್ದ. ಅವರ ಮಧ್ಯದಲ್ಲಿ ತನ್ನ ಮಹಿಮೆಯನ್ನು ಇಡುವುದಕ್ಕಾಗಿ ಒಂದು ವಿಶೇಷವಾದ ಗುಡಾರವನ್ನು ಮಾಡುವುದಕ್ಕೆ ಅವರಿಗೆ ಆಜ್ಞಾಪಿಸಿದ್ದ ದೇವರು ಅವರ ಪ್ರಭುವಾಗಿರುವುದಕ್ಕೆ ಇಚ್ಛಿಸಿದ್ದನು. ಅವರು ಆತನೊಬ್ಬನನ್ನೇ ಅನುಸರಿಸಿ ವಿಧೇಯರಾಗಿರಬೇಕಾಗಿತ್ತು. ಹೇಗೂ ಇಸ್ರಾಯೇಲರಲ್ಲಿ ಹೆಚ್ಚಿನವರು ಕರ್ತನನ್ನು ಕೇವಲ ತಮ್ಮ ಅರಸನನ್ನಾಗಿ ಹೊಂದಿಕೊಳ್ಳುವುದಕ್ಕೆ ತೃಪ್ತರಾಗಿರಲಿಲ್ಲ. ಪ್ರಪಂಚದ ಎಲ್ಲ ದೇಶಗಳವರ ಹಾಗೆ ಆದಾಮನ ಒಬ್ಬ ಮಗನು ಅರಸನಾಗಿ ತಮ್ಮನ್ನು ಆಳುವುದಕ್ಕೆ ಅವರು ಇಷ್ಟಪಟ್ಟರು. ಸಮುವೇಲನ ಮೊದಲನೆಯ ಪುಸ್ತಕದ 8ನೇ ಅಧ್ಯಾಯದಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ: ಇಸ್ರಾಯೇಲ್ಯರ ಹಿರಿಯರೆಲ್ಲರೂ ಕೂಡಿಕೊಂಡು ರಾಮದಲ್ಲಿದ್ದ ಸಮುವೇಲನ ಬಳಿಗೆ ಬಂದು ಅವನಿಗೆ, ನೀನಂತೂ ಮುದುಕನಾದಿ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ, ಆದ್ದರಿಂದ ಬೇರೆ ಎಲ್ಲಾ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು, ಅವನೇ ನಮ್ಮ ನ್ಯಾಯಸ್ಥಾಪಕನಾಗಿರಲಿ ಅಂದರು. ನ್ಯಾಯಸ್ಥಾಪನೆಗೋಸ್ಕರ ನಮಗೊಬ್ಬ ಅರಸನನ್ನು ನೇಮಿಸಿಕೊಡು ಎಂಬ ಮಾತಿಗೆ ಸಮುವೇಲನು ದುಃಖಪಟ್ಟು ಯಹೋವನನ್ನು ಪ್ರಾರ್ಥಿಸಲು ಆತನು ಅವನಿಗೆ, ಜನರು ಹೇಳಿದಂತೆಯೇ ಮಾಡು, ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳಿಕೆಗೆ ಬೇಡವೆನ್ನುತ್ತಾರೆ, ನಾನು ಅವರನ್ನು ಐಗುಪ್ತದಿಂದ ಬಿಡಿಸಿದಂದಿನಿಂದ ಇಂದಿನವರೆಗೂ ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸಿದರು, ನನಗೆ ಹೇಗೆ ಮಾಡಿದರೂ ಹಾಗೇ ನಿನಗೂ ಮಾಡುತ್ತಾರೆ, ನೀನು ಈಗ ಅವರು ಕೇಳಿಕೊಂಡಂತೆ ಮಾಡು, ಆದರೆ ಅವರ ಮೇಲೆ ರಾಜನಿಗಿರುವ ಅಧಿಕಾರ ಎಷ್ಟೆಂಬುದನ್ನು ಅವರಿಗೆ ತಿಳಿಸಿ ಎಚ್ಚರಿಸದೇ ಇರಬೇಡ ಎಂದು ಹೇಳಿದನು. ಇದು 1 ಸಮುವೇಲನ ಪುಸ್ತಕ 8ನೇ ಅಧ್ಯಾಯ 4-9 ವಚನಗಳವರೆಗೆ. ಈ ಪ್ರಕಾರ ದೇವರು ಸಮುವೇಲನಿಗೆ, ಜನರು ಯಾವುದನ್ನು ಇಷ್ಟಪಟ್ಟಿದ್ದಾರೋ ಅದನ್ನು ಕೊಡುವ ಹಾಗೆ ಅವರಿಗೆ ಒಬ್ಬ ಅರಸನನ್ನು ನೇಮಿಸಿಕೊಡುವಂತೆ ಹೇಳಿದನು. ತನ್ನ ಜೊತೆಯಲ್ಲಿ ಇನ್ನೊಬ್ಬ ಅರಸನನ್ನು ಇಸ್ರಾಯೇಲರು ಪಡೆದುಕೊಳ್ಳುವುದು ದೇವರಿಗೆ ಇಷ್ಟವಿರಲಿಲ್ಲ. ಆದರೆ ಅವರು ದೇವರ ಆಳ್ವಿಕೆಯನ್ನು ತಿರಸ್ಕರಿಸಿದಂದಿನಿಂದಲೂ ದೇವರು ಅವರ ಮೇಲೆ ಬಲವಂತವಾಗಿ ಆಳ್ವಿಕೆ ನಡೆಸುವ ಉದ್ದೇಶವನ್ನು ಹೊಂದಿದವನಾಗಿರಲಿಲ್ಲ. ಮುಂದಿನ ಅಧ್ಯಯನದಲ್ಲಿ ಸಮುವೇಲನು ಸೌಲನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನನ್ನು ಇಸ್ರಾಯೇಲರಿಗಾಗಿ ನೇಮಿಸಿದನು. ವಾಕ್ಯವು ಹೇಳುವುದೇನೆಂದರೆ, ಸಮುವೇಲನು ಎಣ್ಣೆ ಕುಪ್ಪಿಯಿಂದ ತೈಲವನ್ನು ಸೌಲನ ತಲೆಯ ಮೇಲೆ ಹೊಯ್ದನು. 1 ಸಮುವೇಲ 10ನೇ ಅಧ್ಯಾಯ 1ನೇ ವಚನ. ಇಸ್ರಾಯೇಲರು ಯಾರನ್ನಾದರೂ ನೇಮಕಗೊಳಿಸುವಾಗ ಇದೇ ರೀತಿ ಮಾಡುತ್ತಿದ್ದರು. ಅವರು ಪ್ರವಾದಿಯನ್ನು, ಯಾಜಕರನ್ನು ಅಥವಾ ಅರಸನನ್ನು ಪ್ರತ್ಯೇಕಿಸುವುದಕ್ಕೆ ಅವರ ತಲೆಯ ಮೇಲೆ ಎಣ್ಣೆಯನ್ನು ಹಾಕುತ್ತಿದ್ದರು. ಸಮುವೇಲನು ಸೌಲನ ತಲೆಯ ಮೇಲೆ ಎಣ್ಣೆಯನ್ನು ಹೊಯ್ದ ನಂತರ ಜನರೆಲ್ಲರಿಗೆ, ನೋಡಿದಿರಾ, ಯಹೋವನಿಂದ ಆರಿಸಲ್ಪಟ್ಟವನು ಇವನೇ, ಸರ್ವಜನರಲ್ಲಿ ಇವನಿಗೆ ಸಮಾನರು ಇಲ್ಲವೇ ಇಲ್ಲ ಎನ್ನಲು, ಜನರೆಲ್ಲರೂ ಅರಸನು ಚಿರಂಜೀವಿಯಾಗಿರಲಿ ಎಂದು ಆರ್ಭಟಿಸಿದರು. 1 ಸಮುವೇಲ 10ನೇ ಅಧ್ಯಾಯ 24ನೇ ವಚನ. ಪ್ರಾರಂಭದಲ್ಲಿ ಇಸ್ರಾಯೇಲರು ತಮ್ಮ ಅರಸನಾದ ಸೌಲನಲ್ಲಿ ಬಹಳವಾಗಿ ಸಂತೋಷಿಸಿದರು. ಅವನು ಬಲಶಾಲಿಯೂ, ಧೈರ್ಯವಂತನು, ಯವನ ಪ್ರಾಯದವನು, ಸುಂದರನು, ಇಸ್ರಾಯೇಲರೆಲ್ಲರ ಇತರ ಮಕ್ಕಳಿಗಿಂತ ಎತ್ತರವಾದವನು ಆಗಿದ್ದನು. ಹೊರಗಿನ ತೋರಿಕೆಯಲ್ಲಿ ಸೌಲನು ಅತ್ಯುತ್ತಮವಾದ ಅರಸನಾಗಿರಬೇಕಾಗಿತ್ತು. ಆದರೆ ಮನುಷ್ಯನು ವಿಷಯಗಳಿಗೆ ಮೌಲ್ಯವನ್ನು ಕೊಡುವ ಹಾಗೆ ದೇವರು ಕೊಡುವುದಿಲ್ಲ. ಮನುಷ್ಯನು ಹೊರಗಿನ ತೋರಿಕೆಯನ್ನು ನೋಡುತ್ತಾನೆ, ಆದರೆ ದೇವರು ಹೃದಯವನ್ನು ನೋಡುವನಾಗಿದ್ದಾನೆ. ಅರಸನಾದ ಸೌಲನು ಚೆನ್ನಾಗಿ ಕೆಲಸ ಪ್ರಾರಂಭಿಸಿದನು. ಆದರೆ ಸಮಯ ಕಳೆದ ಹಾಗೆ ಅವನು ಗರ್ವಿಷ್ಠನು, ಹೊಟ್ಟೆಕಿಚ್ಚುಳ್ಳವನು ಮತ್ತು ಸ್ವಯಂ ತೃಪ್ತಿಯುಳ್ಳವನು ಆದನು. ಸೌಲನು ದೇವರನ್ನು ತನ್ನ ತುಟಿಗಳಿಂದ ಸನ್ಮಾನಿಸುತ್ತಿದ್ದನು, ಆದರೆ ಅವನ ಹೃದಯ ದೇವರಿಂದ ದೂರವಾಗಿತ್ತು. ಸೌಲನು ದೇವರ ವಾಕ್ಯಕ್ಕೆ ಗೌರವ ಕೊಡದೆ ಅವಿಧೇಯನಾಗಿದ್ದನು. ಅವನು ಏನು ಮಾಡಬೇಕೆಂದು ದೇವರು ಇಷ್ಟಪಡುತ್ತಿದ್ದನೋ ಹಾಗೆ ಮಾಡದೆ ತನಗೆ ಇಷ್ಟ ಬಂದಂತಹ ರೀತಿಯಲ್ಲಿ ಸೌಲನು ಕೆಲಸಗಳನ್ನು ಮಾಡುತ್ತಿದ್ದನು. ಹಾಗಾಗಿ ಸೌಲನು ಅರಸನಾದ ಕೆಲವು ವರ್ಷಗಳಾದ ನಂತರ ಅರಸನೊಬ್ಬನು ನೇಮಕಗೊಂಡನೆಂದು ವಾಕ್ಯವು ನಮಗೆ ತಿಳಿಸುತ್ತದೆ. ಯಹೋವನು ಸಮುವೇಲನಿಗೆ, ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತಿದ್ದೇನೆ, ಅವನು ನನ್ನನ್ನು ಬಿಟ್ಟು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲಾ ಆತನಿಗೆ ಮೊರೆಯಿಟ್ಟನು. ಅವನು ಬೆಳಿಗ್ಗೆ ಎದ್ದು ಸೌಲನನ್ನು ನೋಡುವುದಕ್ಕೆ ಹೊರಟಾಗ ಅವನಿಗೆ, ಸೌಲನು ಕರ್ಮೇಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿಂದ ಘಟ್ಟ ಇಳಿದು ಗಿಲ್ಗಾಲಿಗೆ ಹೋದನೆಂಬ ವರ್ತಮಾನವು ಬಂದದರಿಂದ ಸಮುವೇಲನು ಅಲ್ಲಿಗೆ ಹೋದನು. ಸೌಲನು ಅವನನ್ನು ಕಂಡು, ಯಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದೆನು ಅಂದನು. ಅದಕ್ಕೆ ಸಮುವೇಲನು, ಯಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಯಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ಹೇಳಿದನು. ಈ ವಾಕ್ಯಗಳೆಲ್ಲ 1 ಸಮುವೇಲ 15:13-22 ವಚನಗಳಲ್ಲಿ ಕಾಣಬಹುದು. ಹೀಗೆ ರಾಜ್ಯವು ನಿನ್ನಿಂದ ತೆಗೆದುಕೊಂಡು ಇನ್ನೊಬ್ಬನಿಗೆ ಕೊಡಲ್ಪಡುವುದು ಎಂಬುದಾಗಿ ಸಮುವೇಲನು ಸೌಲನಿಗೆ ಹೇಳಿದನು. ಮುಂದಿನ ಅಧ್ಯಾಯದಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ: ಯಹೋವನು ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ? ಕೊಂಬನ್ನು ಎಣ್ಣೆಯಿಂದ ತುಂಬಿಕೊಂಡು ಬಾ, ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಇಷಯನ ಬಳಿಗೆ ಕಳುಹಿಸುತ್ತೇನೆ, ಅವನ ಮಕ್ಕಳಲ್ಲೊಬ್ಬನನ್ನು ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು. ಅದಕ್ಕೆ ಸಮುವೇಲನು, ನಾನು ಹೋಗುವುದು ಹೇಗೆ? ಇದು ಸೌಲನಿಗೆ ಗೊತ್ತಾದರೆ ಅವನು ನನ್ನನ್ನು ಕೊಂದು ಹಾಕುವನಲ್ಲವೇ ಅನ್ನಲು ಆತನು, ನೀನು ಒಂದು ಕಡಸನ್ನು ತೆಗೆದುಕೊಂಡು ಹೋಗಿ ಯಹೋವನಿಗೋಸ್ಕರ ಯಜ್ಞ ಮಾಡುವುದಕ್ಕೆ ಬಂದಿದ್ದೇನೆಂದು ಹೇಳಿ ಇಷಯನನ್ನು ಅದಕ್ಕೆ ಕರೆ. ಆಮೇಲೆ ನೀನು ಮಾಡಬೇಕಾದದ್ದನ್ನು ನಾನೇ ತಿಳಿಸುತ್ತೇನೆ. ನಾನು ಯಾವನನ್ನು ತೋರಿಸುತ್ತೇನೋ ಅವನನ್ನು ನೀನು ಅಭಿಷೇಕಿಸಬೇಕು ಎಂದನು. ಯಹೋವನು ಹೇಳಿದಂತೆಯೇ ಸಮುವೇಲನು ಬೆತ್ಲೆಹೇಮಿಗೆ ಹೋದನು. ಆ ಊರಿನ ಹಿರಿಯರು ನಡುಗುತ್ತಾ ಬಂದು ಅವನನ್ನು ಎದುರುಗೊಂಡು, ನಿನ್ನ ಆಗಮನವು ನಮಗೆ ಶುಭಕರವಾಗಿದೆಯೇ ಎಂದು ಕೇಳಲು ಅವನು, ಹೌದು, ಶುಭಕರವಾಗಿದೆ. ಯಹೋವನಿಗೆ ಯಜ್ಞವನ್ನರ್ಪಿಸುವುದಕ್ಕೆ ಬಂದಿದ್ದೇನೆ. ನೀವು ನಿಮ್ಮನ್ನು ಶುದ್ಧಪಡಿಸಿಕೊಂಡು ನನ್ನ ಜೊತೆಯಲ್ಲಿ ಯಜ್ಞಕ್ಕೆ ಬನ್ನಿರಿ ಎಂದು ಹೇಳಿ ಇಷಯನನ್ನು, ಅವನ ಮಕ್ಕಳನ್ನೂ ಶುದ್ಧೀಕರಿಸಿ ಅವರನ್ನೂ ಯಜ್ಞಕ್ಕೆ ಕರೆದನು. ಅವರು ಬರಲು ಅವನು ಎಲಿಯಾಬನನ್ನು ನೋಡಿ, ನಿಶ್ಚಯವಾಗಿ ಯಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ ಎಂದುಕೊಂಡನು. ಆದರೆ ಯಹೋವನು ಸಮುವೇಲನಿಗೆ, ನೀನು ಅವನ ಚಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವನಾಗಿದ್ದಾನೆ ಅಂದನು. ನಂತರ ಇಷಯನು ಅಬಿನಾದಾಬನನ್ನು ಸಮುವೇಲನ ಬಳಿಗೆ ಬರಮಾಡಲು ಸಮುವೇಲನು, ಯಹೋವನು ಅವನನ್ನು ಆರಿಸಿಕೊಳ್ಳಲಿಲ್ಲ ಎಂದನು. ತರುವಾಯ ಇಷಯನು ಶಮ್ಮ ಎಂಬವನನ್ನು ಬರಮಾಡಲು ಸಮುವೇಲನು, ಯಹೋವನು ಇವನನ್ನು ಆರಿಸಿಕೊಳ್ಳಲಿಲ್ಲ ಎಂದು ಹೇಳಿದನು. ಹೀಗೆ ಇಷಯನು ತನ್ನ ಮಕ್ಕಳಲ್ಲಿ 7 ಮಂದಿಯನ್ನು ಅವನ ಬಳಿಗೆ ಬರಮಾಡಿದರೂ ಅವನು ಯಹೋವನು ಇವರನ್ನು ಆರಿಸಿಕೊಳ್ಳಲಿಲ್ಲ ಎಂದು ನುಡಿದನು. ಅನಂತರ ಸಮುವೇಲನು ಇಷಯನನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಲು ಅವನು, ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿರುತ್ತಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಆಗ ಸಮುವೇಲನು, ಅವನನ್ನು ಕರೆ ಕಳುಹಿಸು, ಅವನು ಬರುವವರೆಗೂ ನಾವು ಊಟಕ್ಕೆ ಕುಳಿತುಕೊಳ್ಳಬಾರದು ಎಂದು ಹೇಳಲು ಇಷಯನು ಅವನನ್ನು ಕರೆತಂದನು. ಅವನು ಕೆಂಬಣ್ಣದವನು, ಸುಂದರ ನೇತ್ರನೂ, ನೋಟಕ್ಕೆ ರಮಣೀಯನೂ ಆಗಿದ್ದನು. ಯಹೋವನು ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು. ಕೂಡಲೇ ಯಹೋವನ ಆತ್ಮವು ದಾವಿದನ ಮೇಲೆ ಬಂದು ನೆಲೆಗೊಂಡಿತು. ಈ ಪ್ರಕಾರ ಸೌಲನ ನಂತರ ಇಸ್ರಾಯೇಲಿನ ಅರಸನಾಗುವುದಕ್ಕೆ ದೇವರು ಹೇಗೆ ದಾವಿದನನ್ನು ನೇಮಿಸಿದನೆಂಬುದನ್ನು ನಾವು ನೋಡಿದೆವು. ಆದರೆ ಆ ದಿನದಂದೇ ದಾವಿದನು ಇಸ್ರಾಯೇಲಿನ ಅರಸನಾಗಲಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ದಾವಿದನು ಕೇವಲ ಒಬ್ಬ ಹುಡುಗನಾಗಿದ್ದನು ಮತ್ತು ಇಸ್ರಾಯೇಲ್ ದೇಶವನ್ನು ಆಳುವುದಕ್ಕೆ ದೇವರು ಅವನನ್ನು ಅಭಿಷೇಕಿಸುವ ಸಮಯವೂ ಇನ್ನೂ ಬಂದಿರಲಿಲ್ಲ. ನಿಜ ಹೇಳಬೇಕೆಂದರೆ ದಾವಿದನು ಇಸ್ರಾಯೇಲಿನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಕ್ಕಿಂತ ಮೊದಲು 10 ವರ್ಷಗಳವರೆಗೆ ಕಾಯಬೇಕಾಗಿತ್ತು. ಆದ್ದರಿಂದ ದಾವಿದನು ತನ್ನ ತಂದೆಯ ಕುರಿಮಂದೆಯನ್ನು ಕಾಯುವುದಕ್ಕಾಗಿ ಬೆತ್ಲೆಹೇಮಿನ ಸುತ್ತಲಿರುವ ಹೊಲಗಳಿಗೆ ಹಿಂದಿರುಗಿ ಬಂದನು. ದಾವಿದನು ಒಳ್ಳೆಯವನು ಮತ್ತು ನಂಬಿಗಸ್ತನಾದ ಕುರುಬನಾಗಿದ್ದನು. ಅವನು ಕರ್ತನಲ್ಲಿ ನಂಬಿಕೆಯುಳ್ಳವನಾದ್ದರಿಂದ ಯಾವುದಕ್ಕೂ ಹೆದರುತ್ತಿರಲಿಲ್ಲ. ಉದಾಹರಣೆಗೆ, ಒಂದು ದಿನ ದಾವಿದನು ತನ್ನ ತಂದೆಯ ಕುರಿಗಳನ್ನು ಮೇಯಿಸುತ್ತಿರುವಾಗ ಒಂದು ಸಿಂಹವು ಅವುಗಳನ್ನು ಒಂದನ್ನು ಎತ್ತಿಕೊಂಡು ಹೋಗಲು ದಾವಿದನು ಅದನ್ನು ಹಿಮ್ಮೆಟ್ಟಿ ಕೊಂಡು ಹೋಗಿ ಹೊಡೆದು ಕುರಿಯನ್ನು ಅದರ ಬಾಯೊಳಗಿಂದ ರಕ್ಷಿಸಿದನು. ಸಿಂಹವು ಅವನ ಕಡೆಗೆ ತಿರುಗಿದಾಗ ದಾವಿದನು ಅದರ ಕೂದಲನ್ನು ಹಿಡಿದು ಬಡಿದು ಅದನ್ನು ಕೊಂದು ಹಾಕಿದನು. 1 ಸಮುವೇಲ ಪುಸ್ತಕ 17:35 ದಾವಿದನು ಒಬ್ಬ ಉತ್ತಮ ಕುರುಬನು ಮಾತ್ರ ಆಗಿರಲಿಲ್ಲ, ಅವನು ಕಿನ್ನರಿ ಬಾರಿಸಿಕೊಂಡು ಹಾಡನ್ನೂ ಸಹ ಆಡುತ್ತಿದ್ದನು. ದಾವಿದನು ಅನೇಕ ಹಾಡುಗಳನ್ನು ರಚಿಸಿ ಅವುಗಳನ್ನು ಕೀರ್ತನೆಗಳ ಪುಸ್ತಕದಲ್ಲಿ ಬರೆಯುವಂತೆ ದೇವರಾತ್ಮನು ಅವನನ್ನು ಪ್ರೇರೇಪಿಸಿದ್ದನು. ಓಹೋ, ದಾವಿದನು ದೇವರಾದ ಕರ್ತನನ್ನೂ ಮತ್ತು ಆತನ ವಾಕ್ಯವನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದನು. ದಾವಿದನ ಕೀರ್ತನೆಗಳಿಂದ ಆಯ್ದು ತೆಗೆದ ಕೆಲವು ಭಾಗಗಳೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ನಾವು ಮುಗಿಸುವುದಕ್ಕೆ ಇಷ್ಟಪಡುತ್ತೇವೆ. ದಾವಿದನು ಕುರಿಗಳೊಂದಿಗೆ ಹುಲುಸಾಗಿ ಬೆಳೆದಿರುವ ಹೊಲಗಳಲ್ಲಿದ್ದು ಕಿನ್ನರಿಯನ್ನು ಬಾರಿಸುತ್ತಾ ದೇವರಾತ್ಮನಿಂದ ರಚಿಸಲ್ಪಟ್ಟ ಕೃತಜ್ಞತಾ ಸ್ತುತಿಗಳು ಮತ್ತು ಹಾಡುಗಳೊಂದಿಗೆ ದೇವರನ್ನು ಕೊಂಡಾಡುತ್ತಿದ್ದಾನೆಂಬುದಾಗಿ ಊಹಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿರಿ. ಈಗ ಅದನ್ನು ಕೇಳಿಸಿಕೊಳ್ಳಿರಿ. ನಮ್ಮ ಕರ್ತನಾದ ಯಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀವು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. ನಮ್ಮ ಕರ್ತನಾದ ಯಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ಕೀರ್ತನೆ 8:1-3, 5-9. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ಕೀರ್ತನೆ 119:5-11. ಯಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಯಹೋವನು ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತವೆ. ಯಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ, ಅವುಗಳನ್ನು ಕೈಕೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. ಕೀರ್ತನೆ 19:7-8-11. ಯಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು? ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯಹೋವನ ಮಂದಿರದಲ್ಲಿ ವಾಸಿಸುವೆನು. ಕೀರ್ತನೆಗಳು 23. ಸ್ನೇಹಿತರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಮುಂದಿನ ಪಾಠದಲ್ಲಿ ದಾವಿದನ ಕಥೆಯನ್ನು ಮುಂದುವರಿಸುವುದಕ್ಕೆ ಉದ್ದೇಶಿಸಿದ್ದೇವೆ ಮತ್ತು ದಾವಿದನು ದೈತ್ಯನಾದ ಗೊಲ್ಯಾತನನ್ನು ಎದುರಿಸುವ ಹಾಗೆ ದೇವರು ಅವನೊಂದಿಗೆ ಹೇಗೆ ಇದ್ದನೆಂಬುದನ್ನು ನೋಡೋಣ. ದೇವರು ಸಮುವೇಲನಿಗೆ ಹೇಳಿದ್ದರ ಕುರಿತಾಗಿ ನೀವು ಆಲೋಚಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.